ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ನೀವು ನನ್ನ ಸಾಕ್ಷಿಗಳು. ಆತ್ಮೀಯ ಪ್ರಿಯ ಕೇಳುಗರೆ, ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಪ್ರಕಟಣೆ ಪುಸ್ತಕ 16:17 ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. 7ನೇ ದೂತನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ವಾಯುಮಂಡದಲ್ಲಿ ಹುಯ್ಯಲು ಪರಲೋಕದಿಂದ ಆಲಯದೊಳಗಿಂದಲೂ ಸಿಂಹಾಸನದಿಂದಲೂ ಮಹಾಶಬ್ದವು ಬಂದು ಮುಗಿಯಿತು ಎಂದು ಹೇಳಿತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ವಾಕ್ಯವನ್ನು ನಾವು ಈ ದಿನ ಧ್ಯಾನಿಸುವುದಕ್ಕಿಂತ ಮೊದಲು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ, ನೀನು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ನಿತ್ಯನಾದ ತಂದೆ ಸ್ವಾಮಿ. ಹೌದು ದೇವ, ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ತೆಗೆದು ನಾವು ಹೇಗೆ ಈ ಲೋಕದಲ್ಲಿ ಸಾಕ್ಷಿಗಳಾಗಿ ಜೀವಿಸ್ತಕ್ಕಂಥವರಾಗಿದ್ದೇವೆ, ಸೈತಾನನು ಏನು ಮಾಡ್ತಕ್ಕಂಥವನಾಗಿದ್ದಾನೆ, ದೇವರು ನಮಗೋಸ್ಕರ ಏನು ಮಾಡಿದ್ದಾರೆ, ನಮ್ಮ ಕೆಲಸ ಏನು ಅನ್ನುವಂತಹ ವಿಚಾರವನ್ನು ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಸ್ವಾಮಿ, ಈ ಮಹಾ ಹೋರಾಟ ಪರಲೋಕದಲ್ಲಿ ಆರಂಭವಾಗಿದೆ, ಹೇಗೆ ಅಂತ್ಯ ಆಗ್ತಕ್ಕಂಥದ್ದಾಗಿದೆ, ಯಾವ ಉದ್ದೇಶಕ್ಕೋಸ್ಕರ ಈ ಹೋರಾಟ ಆರಂಭವಾಗಿದೆ, ನಾವು ಹೇಗೆ ಭಾಗಿಗಳಾಗಿದ್ದೇವೆ, ನಾವು ಯಾರಿಗೆ ಜಯವನ್ನು ಕೊಡ್ತಕ್ಕಂಥವರಾಗಿದ್ದೇವೆ ಎನ್ನುವಂತಹ ಅನೇಕ ವಿಚಾರಗಳನ್ನು ನಾವು ಕಲಿಯಲು ಹೋಗುವಾಗ ಸ್ವಾಮಿ, ಕೇಳುಗರ ಹೃದಯದಲ್ಲಿ ಇದು ಸರಿಯಾದ ರೀತಿಯಲ್ಲಿ ಅರ್ಥವಾಗಿ ಅವರು ನಿನಗೆ ಹೃದಯವನ್ನು ಒಪ್ಪಿಸಿಕೊಟ್ಟು ಪರಲೋಕ ರಾಜ್ಯಕ್ಕೂ ನಿನಗೂ ಸಾಕ್ಷಿಗಳಾಗಿ ಜೀವಿಸುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆತ್ಮೀಯ ಕೇಳುಗರೆ, ನಾವು ಈಗಾಗಲೇ ಪ್ರಕಟಣೆ ಪುಸ್ತಕ 16:17 ವಚನವನ್ನು ನೋಡುವುದಾದರೆ ಅದರಲ್ಲಿ ದೇವರು ಕೊನೆಯಲ್ಲಿ 7 ಉಪದ್ರವಗಳನ್ನು ಈ ಲೋಕಕ್ಕೆ ಉಯ್ಯುವಂಥವನಾಗಿದ್ದಾನೆ. 7ನೇ ಉಪದ್ರವವನ್ನು, 7ನೇ ಆ ಒಂದು ಪ್ಲೇಗ್, ಆ ಒಂದು ರೌದ್ರವನ್ನು ಭೂಮಿಯ ಮೇಲೆ ಹಾಕುವಾಗ ಏನು ನಡೀತಕ್ಕಂಥದ್ದಾಗಿದೆ ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಮುಗಿಯಿತು ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಅದೇ ರೀತಿಯಾಗಿ ನಾವು ಸುವಾರ್ತೆ ಪುಸ್ತಕಗಳಾದಂಥ ಮತ್ತಾಯ, ಮಾರ್ಕ, ಲೂಕನ ಪುಸ್ತಕಗಳಲ್ಲಿ ಯೇಸು ಸ್ವಾಮಿ ಆ ಒಂದು ಕಲ್ವಾರಿ ಸಿಲುಬೆಯಲ್ಲಿ ಆಡಿದಂಥ 7 ಮಾತುಗಳಲ್ಲಿ ಕೊನೆಯ ಮಾತು ಏನೆಂಬುದಾಗಿ ನಾವು ನೋಡಬೇಕಾದರೆ ಯೋಹಾನನು ಬರೆದ ಸುವಾರ್ತೆ 19:30 ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಅದೇನೆಂದರೆ ಮುಗಿಯಿತು ಎಂಬುದಾಗಿ ದೇವರು ಹೇಳುವಂಥವರಾಗಿದ್ದಾರೆ. ಅಲ್ಲಿ ಪ್ರಕಟಣೆ ಪುಸ್ತಕ 16:17 ವಚನದಲ್ಲಿ ಆ 7ನೇ ಉಪದ್ರವವನ್ನು ಉಯ್ಯಬೇಕಾದಂಥ ಸಂದರ್ಭದಲ್ಲಿ ಮುಗಿಯಿತು ಎಂಬುದಾಗಿಯೂ, ಯೇಸು ಸ್ವಾಮಿ ಕಲ್ವಾರಿ ಸಿಲುಬೆಯಲ್ಲಿ ತೀರಿತು ಎಂಬುದಾಗಿ ಹೇಳಬೇಕಾದರೆ ಎರಡು ಸಹ ಒಂದೇ ಅರ್ಥವನ್ನು ನೀಡುವಂಥದ್ದಾಗಿದೆ. ಹಾಗಾದರೆ ಏನು ಮುಗಿಯಿತು, ಏನು ತೀರಿತು, ಏನು ಮುಗಿಯಿತು, ಏನು ತೀರಿತು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಆರಂಭವಾಗಿದ್ದು ಏನು, ಏನು ಆರಂಭವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಂಡರೆ ಅಂತ್ಯದಲ್ಲಿ ತೀರಿತು, ಏನು ತೀರಿತು, ಏನು ಮುಗಿಯಿತು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಮೊದಲು ನಡೆದಂಥ ಘಟನೆ ಏನು, ಆ ನಡೆದಂತೆ ಘಟನೆ ಏನು ಎಂಬುದಾಗಿ ನಾವು ಅರ್ತುಕೊಂಡಾಗ ಮಾತ್ರ ಯೇಸು ಸ್ವಾಮಿ ಯಾಕೆ ಕಲ್ವಾರಿ ಸಿಲುಬೆಯಲ್ಲಿ ಮುಗಿಯಿತು, ತೀರಿತು ಎಂಬುದಾಗಿ ಹೇಳಿದರು. ನಂತರ 7ನೇ ಉಪದ್ರವವನ್ನು ಉಯ್ಯಬೇಕಾದಂಥ ಸಂದರ್ಭದಲ್ಲಿ ಯಾಕೆ ಮುಗಿಯಿತು ಎಂಬುದಾಗಿ ಹೇಳುವಂಥವರಾಗಿದ್ದಾರೆ ಎನ್ನುವುದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಇದನ್ನು ಬೇರೆ ಯಾರೂ ಸಹ ಈ ಲೋಕದಲ್ಲಿ ಸರಿಯಾದ ರೀತಿಯಲ್ಲಿ ಅರ್ಥಗೈಸಲು ಸಾಧ್ಯವಿಲ್ಲ. ಆದರೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯ ಜನಗಳು ಇದರ ವಿಚಾರವಾಗಿ ಆ ಮಹಾ ಹೋರಾಟ, ಆ ಗ್ರೇಟ್ ಕಾಂಟ್ರವರ್ಸಿ ಎಲ್ಲಿ ಆರಂಭವಾಯಿತು, ಯಾವ ಉದ್ದೇಶಕ್ಕೋಸ್ಕರ ಆರಂಭವಾಯಿತು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಲು ಸಾಧ್ಯವಾಗತಕ್ಕಂಥದ್ದಾಗಿದೆ. ಅವರಿಗೆ ದೇವರು ಅನೇಕ ಆತ್ಮನ ಹೊರಗಳನ್ನು ನೀಡುವುದರ ಮೂಲಕವಾಗಿ ಅದರ ಮುಖಾಂತರವಾಗಿ ತಿಳಿಸಿಕೊಟ್ಟಿರತಕ್ಕಂಥ ವಿಚಾರವನ್ನು ನಾವು ಕಲಿಯಬಹುದಾಗಿದೆ. ಪ್ರಿಯ ಕೇಳುಗರೆ, ಅದರಲ್ಲಿ ಏನು ಆರಂಭವಾಯಿತು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಸೈತಾನನಿಗೆ ಒಂದು ಹೆಸರನ್ನು ನೀಡುವಂಥವರಾಗಿದ್ದಾರೆ. ಆ ಹೆಸರು ಏನೆಂಬುದಾಗಿ ನಾವು ನೋಡಬೇಕಾದರೆ ಯೋಹಾನನು ಬರೆದ ಸುವಾರ್ತೆ 8:44 ವಚನದಲ್ಲಿ ನಾವು ಗಮನಿಸುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ನಮಗೆ ತಿಳಿಯಪಡಿಸ್ತಕ್ಕಂಥದ್ದಾಗಿದೆ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕಿದ್ದೀರಿ. ಅವನು ಹಾದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವ ಅನುಸಾರವಾಗಿ ಹಾಡುತ್ತಾನೆ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ ಸೈತಾನ ಕೊಲೆಗಾರ ಮತ್ತು ಸುಳ್ಳುಗಾರ. ಹಾಗಾದರೆ ಅವನು ಸುಳ್ಳುಗಾರ ಎಂಬುದಾಗಿ ಯೇಸು ಸ್ವಾಮಿ ಹೇಳಬೇಕಾದರೆ ಅವನು ಹಾಡಿದಂಥ ಸುಳ್ಳೇನು, ಅವನು ಹಾಡಿದಂಥ ಸುಳ್ಳು ಏನು ಎಂಬುದನ್ನು ನಾವು ಕಲಿಯಬೇಕಾದರೆ ಪರಲೋಕದಲ್ಲಿ ಅವನು ಮೊಟ್ಟ ಮೊದಲನೇದಾಗಿ ಸುಳ್ಳನ್ನು ಹೇಳಿದನು. ಅದಕ್ಕೋಸ್ಕರವೇ ಪ್ರಕಟಣೆ ಪುಸ್ತಕ 12:7 ವಚನ ತಿಳಿಸ್ತಕ್ಕಂಥದ್ದಾಗಿದೆ, ಪರಲೋಕದಲ್ಲಿ ಯುದ್ಧ ನಡೆಯಿತು ಎಂಬುದಾಗಿ ಮಿಕಾಯೇಲನು ಅಂದರೆ ಯೇಸು ಸ್ವಾಮಿಯ ದೂತರಿಗೂ ಮತ್ತು ಸೈತಾನನ ದೂತರ ನಡುವೆ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ಸೈತಾನ ಸೋತು ಅವನಿಗೆ ಪರಲೋಕದಲ್ಲಿ ಸ್ಥಳ ಹೋಗಿ ಆತನನ್ನು ಈ ಲೋಕಕ್ಕೆ ತೊಬ್ಬಲ್ಪಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾದರೆ ಯುದ್ಧ ಯಾವ ಉದ್ದೇಶಕ್ಕೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ಅಂದರೆ ಸೈತಾನನು ದೇವರ ಮೇಲೆ ದೂರನ್ನು ಹೊರಿಸುವಂತವನಾಗಿದ್ದಾನೆ. ಏನೆಂದರೆ ನಿನ್ನ ಆಜ್ಞೆಗಳು, ನಿನ್ನ ಸರ್ಕಾರದಲ್ಲಿ ಇರ್ತಕ್ಕಂತಹ ಆಜ್ಞೆಗಳನ್ನು ಯಾರಿಂದಲೂ ಸಹ ಕೈಗೊಂಡು ನಡೆಯಲು ಸಾಧ್ಯವಿಲ್ಲ. ನೀನು ಪ್ರೀತಿ ಸ್ವರೂಪಿಯಲ್ಲ, ನೀನು ಸತ್ಯವಾದಂಥ ದೇವರಲ್ಲ, ನಿಜವಾದಂಥ ದೇವರಲ್ಲ. ಯಾರೂ ಸಹ ಈ ಲೋಕದಲ್ಲಿ ಪಾಪ ಮಾಡದೆ ಜೀವಿಸಲು ಸಾಧ್ಯವಿಲ್ಲ, ನೀತಿವಂತರಾಗಿ ಜೀವಿಸಲು ಸಾಧ್ಯವಿಲ್ಲ ಅನ್ನುವಂತಹ ದೂರನ್ನು ಅವನು ದೇವರ ಮೇಲೆ ಹೊರಿಸುವಂಥವನಾಗಿದ್ದಾನೆ. ವಿಶೇಷವಾಗಿ ಕ್ರಿಸ್ತನ ಮೇಲೆ ಅವನು ತಪ್ಪನ್ನು ಹೊರಿಸುವಂಥವನಾಗಿದ್ದಾನೆ. ಆ ನಿಮಿತ್ತವಾಗಿ ಅವನು ದೇವರಿಗೆ ಸರಿ ಸಮಾನವಾಗಿ ತಾನು ಇರುವಾಗೆ ಇಷ್ಟಪಡುವಂಥವನಾಗಿದ್ದಾನೆ. ಆ ನಿಮಿತ್ತವಾಗಿ ಪರಲೋಕದಲ್ಲಿ ಯುದ್ಧ ಆರಂಭವಾಯಿತು ಪ್ರಿಯರೇ. ಆ ಯುದ್ಧದಲ್ಲಿ ಸೈತಾನ ಸೋತು ಹೋಗಿ ಈ ಲೋಕಕ್ಕೆ ಬಿದ್ದನು. ಹೌದು ಪ್ರಿಯ ಕೇಳುಗರೆ, ದೇವರ ಸರ್ಕಾರ ಅಂದರೆ ಒಂದು ಸರ್ಕಾರ ಆಜ್ಞೆಗಳಿಂದ ಕೂಡಿರಬೇಕು, ಕಾನೂನು ಇರಬೇಕು ಆ ಸರ್ಕಾರಕ್ಕೆ. ಅದೇ ರೀತಿಯಾಗಿ ದೇವರ ಸರ್ಕಾರದಲ್ಲಿ ಕಾನೂನಿದೆ. ಆ ಕಾನೂನು ಏನೆಂದರೆ ದೇವರ 10 ಆಜ್ಞೆಗಳು. ಆ 10 ಆಜ್ಞೆಗಳ ಬಗ್ಗೆ ನಾವು ನೋಡುವುದಾದರೆ ಅದು ದೇವರ ಗುಣಗಳು. ದೇವರ ಗುಣಗಳನ್ನು ವಿರುದ್ಧವಾಗಿ ಸೈತಾನನು ದಂಗೆ ಹೇಳ್ತಕ್ಕಂಥವನಾಗಿದ್ದಾನೆ. ಅಂದರೆ ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಅವನು ದಂಗೆಯನ್ನು ಹೇಳ್ತಕ್ಕಂಥವನಾಗಿದ್ದಾನೆ. ದೇವರ ಆಜ್ಞೆ ಬಗ್ಗೆ ನಾವು ನೋಡಬೇಕಾದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 7:12 ವಚನವನ್ನು ಓದಬೇಕಾದರೆ ದೇವರ ಆಜ್ಞೆಗಳು ಪರಿಶುದ್ಧವು, ನೀತಿಯು, ಒಳ್ಳೆಯವೂ ಆಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ದೇವರ ಆಜ್ಞೆಗಳು ಪರಿಶುದ್ಧವಾಗಿವೆ, ನೀತಿಯಾಗಿದೆ, ಅವು ಒಳ್ಳೆಯದೇ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾರೆಲ್ಲ ದೇವರ ಆಜ್ಞೆಗಳಲ್ಲಿ ತಪ್ಪನ್ನು ಹುಡುಕುವಂಥವರಾಗಿದ್ದಾರೋ ಅವರು ದೇವರ ಗುಣಗಳಲ್ಲಿ ತಪ್ಪನ್ನು ಹುಡುಕುವಂಥವರಾಗಿದ್ದಾರೆ. ಹಾಗಾಗಿ ಸೈತಾನ ದೇವರ ಆಜ್ಞೆಗಳಲ್ಲಿ ತಪ್ಪನ್ನು ಹುಡುಕಿದನು ಅಂದರೆ ಆತನು ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ತಪ್ಪನ್ನು ಹುಡುಕಿದನು. ದೇವರ ಗುಣಕ್ಕೆ ವಿರುದ್ಧವಾಗಿ ಅವನು ತಪ್ಪನ್ನು ಹುಡುಕುವಂಥವನಾಗಿದ್ದಾನೆ. ಅಂದರೆ ದೇವರ ಆಜ್ಞೆಗಳು ತಪ್ಪು ಅಂದರೆ ಆಜ್ಞೆಗಳ ರಚಿಸಿದಂಥ ದೇವರೇ ತಪ್ಪು ಎಂಬುದಾಗಿ ಅವನು ಹೇಳುವಂಥವನಾಗಿದ್ದಾನೆ. ಹೀಗೆ ಪರಲೋಕದಲ್ಲಿ ಒಂದು ಯುದ್ಧ ಆರಂಭವಾಯಿತು, ಒಂದು ಮಹಾ ಹೋರಾಟ ಆರಂಭವಾಯಿತು ಕ್ರಿಸ್ತನಿಗೂ ಸೈತಾನ ನಡುವೆ. ಕ್ರಿಸ್ತನ ದೂತರಿಗೂ ಮತ್ತು ಸೈತಾನ ದೂತರಿಗೂ ನಡುವೆ ಒಂದು ಹೋರಾಟ ಆರಂಭವಾಯಿತು. ಆ ಹೋರಾಟದಲ್ಲಿ ಸೈತಾನ ಸೋತು ಕೆಳಗೆ ಬೀಳ್ತಕ್ಕಂಥವನಾಗಿದ್ದಾನೆ. ಆ ನಂತರ ದೇವರು ಮನುಷ್ಯನನ್ನು ತಕ್ಷಣ ಸೈತಾನನು ನೀಡಿರ್ತಕ್ಕಂಥ ದೂರಿಗೆ ವಿರುದ್ಧವಾಗಿ ಉತ್ತರವನ್ನು ನೀಡಬೇಕು. ಆ ದೂರು ಏನು ಎಂದರೆ ದೇವರ ಆಜ್ಞೆಗಳು ಸರಿಯಾಗಿಲ್ಲ, ಅದನ್ನು ಯಾರಿಂದಲೂ ಕೈಗೊಂಡು ನಡೆಯಲ್ಲ, ಸಾಧ್ಯವಿಲ್ಲ, ಮನುಷ್ಯನು ನೀತಿವಂತನಾಗಿ ಜೀವಿಸಲು ಸಾಧ್ಯವಿಲ್ಲ ಅನ್ನುವಂತಹ ದೂರಿಗೆ ಸರಿಯಾಗಿ ಉತ್ತರ ಕೊಡುವುದಕ್ಕೋಸ್ಕರ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡ್ತಕ್ಕಂಥವರಾಗಿದ್ದಾರೆ. ಆದಾಮ ಹವ್ವಳನ್ನು ದೇವರು ಸೃಷ್ಟಿ ಮಾಡ್ತಕ್ಕಂಥವರಾಗಿದ್ದಾರೆ. ಯಾಕೆಂದರೆ ಸೈತಾನನು ಪರಲೋಕದಲ್ಲಿ ದೇವರ ರಾಜ್ಯಕ್ಕೆ ವಿರುದ್ಧವಾಗಿ, ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಉಂಟು ಮಾಡಿದಂಥ ದಂಗೆಯನ್ನು ಸರಿಪಡಿಸುವುದಕ್ಕೋಸ್ಕರ ಕೇಳುವಂಥವರಾಗಿದ್ದಾರೆ. ಅಂದರೆ ಏನು ಎಂಬುದಾಗಿ ನಾವು ನೋಡಬೇಕಾದರೆ ಸೈತಾನ ದೇವರ ಆಜ್ಞೆಗಳು ಸರಿಯಿಲ್ಲ, ಅದರಲ್ಲಿ ತಪ್ಪಿದೆ, ಅದನ್ನು ಯಾರಿಂದಲೂ ಸಹ ಕೈಗೊಂಡು ನಡೆಯಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಆದರೆ ದೇವರು ನನ್ನ ಸರ್ಕಾರ ಪ್ರೀತಿಯ ಸರ್ಕಾರ, ನ್ಯಾಯಯುತವಾದಂಥ ಸರ್ಕಾರ, ಎಲ್ಲರಿಗೂ ಸಹ ಮುಕ್ತವಾದಂಥ ಸ್ವಾತಂತ್ರ್ಯವಿದೆ, ಆ ಆಜ್ಞೆ ಒಳಗಡೆ ಎಲ್ಲರೂ ಜೀವಿಸಬೇಕು ಎಂದು ದೇವರು ಹೇಳುವಂಥವರಾಗಿದ್ದಾರೆ. ಆದರೆ ಸೈತಾನ ಯಾರಿಂದಲೂ ಸಹ ಕೈಗೊಂಡು ನಡೆಯಲು ಸಾಧ್ಯವಿಲ್ಲ ಅಂತ ಹೇಳಿದಂತಹ ಆ ಒಂದು ಸಂದೇಹ ಪರಲೋಕದಲ್ಲಿರತಕ್ಕಂತಹ ಎರಡು ಭಾಗ ದೇವದೂತರಿಗೆ ಒಂದು ಸಂದೇಹವನ್ನು ಹುಟ್ಟು ಹಾಕ್ತಕ್ಕಂಥದ್ದಾಗಿದೆ. ಯಾರು ಸರಿ, ಯಾರು ತಪ್ಪು? ಈಗ ಅವರ ಸಂದೇಹವನ್ನು ನಿವಾರಿಸಲು ದೇವರು ಮನುಷ್ಯನನ್ನು ಸೃಷ್ಟಿ ಮಾಡ್ತಕ್ಕಂಥವರಾಗಿದ್ದಾರೆ. ಅವನಿಗೆ ಒಂದು ಪರೀಕ್ಷೆಯನ್ನು ನೀಡುವಂಥವರಾಗಿದ್ದಾರೆ. ಆ ಪರೀಕ್ಷೆಯಲ್ಲಿ ಆ ಮನುಷ್ಯನು ತೇರ್ಗಡೆಯನ್ನು ಹೊಂದಿದರೆ, ಆ ಪರೀಕ್ಷೆಯಲ್ಲಿ ಅವನು ನೀತಿವಂತನಾಗಿ ಜೀವಿಸುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಅವನು ದೇವದೂತರಿಗೆ ಸರಿ ಸಮಾನವಾಗಿ ಇರತಕ್ಕಂಥವನಾಗಿದ್ದಾನೆ ಎಂಬುದಾಗಿ. ಆದರೆ ಅವನು ಪಾಪಕ್ಕೆ ಬಿದ್ದ ನಂತರದಿಂದ ಅವನು ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟಿಯಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಪ್ರಿಯ ಕೇಳುಗರೆ. ಆದ್ದರಿಂದಲೇ ಈ ಮಹಾ ಹೋರಾಟ ಉಂಟಾಯಿತು. ದೇವರು ಆದಾಮ ಹವ್ವಳನ್ನು ಸೃಷ್ಟಿ ಮಾಡಿದನು. ಉದ್ದೇಶ, ನೀವು ನನ್ನ ಸಾಕ್ಷಿಗಳಾಗಿ ಎಂಬುದಕ್ಕೋಸ್ಕರ. ಅದಕ್ಕೋಸ್ಕರವೇ ಯೆಸಾಯನ ಪ್ರವಾದರ ಗ್ರಂಥ 43:12 ವಚನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರು ಹೇಳುವಂಥವರಾಗಿದ್ದಾರೆ, ನೀವು ನನ್ನ ಸಾಕ್ಷಿಗಳು ಎಂಬುದಾಗಿ. ಆದರೆ ಮನುಷ್ಯನು ಈ ಲೋಕದಲ್ಲಿ ಜೀವಿಸಿದಂಥ ಸಂದರ್ಭದಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಕೊರಿಂಥದವರಿಗೆ ಬರೆದ 4 9:1 ವಚನವನ್ನು ಓದುವುದಾದರೆ, ಹಾಗಾದರೆ ದೇವರು ಅಪೊಸ್ತಲರಾದ ನಮ್ಮನ್ನು ಮರಣವಿಧಿ ಹೊಂದಿದವರೇನೋ ಎಂಬಂತೆ ಕಡೆಯವರಾಗಿ ತೋರಿಸಿದ್ದೇನೆ, ನನಗೆ ತೋಚಿದವು, ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಾಗಕ್ಕೆಲ್ಲ ನೋಟವಾದವೆಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಭಾಳ ಮುಖ್ಯವಾಗಿ ಈ ವಾಕ್ಯದಲ್ಲಿ ಗಮನಿಸಬೇಕಾದ ವಿಚಾರವೇನೆಂದರೆ ಪ್ರಿಯ ಕೇಳಗರೆ, ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು ಎಂಬುದಾಗಿ. ಯಾಕೆ ದೇವದೂತರು ನಮ್ಮನ್ನು ನೋಡುವಂಥವರಾಗಿದ್ದಾರೆ? ಯಾವ ಉದ್ದೇಶಕ್ಕೋಸ್ಕರ ಈ ಲೋಕದಲ್ಲಿ ಜೀವಿಸುವಂತಹ ಮನುಷ್ಯರನ್ನು ನೋಡುವಂಥವರಾಗಿದ್ದಾರೆ ಎಂದರೆ, ಏನು ಸೈತಾನ ಪರಲೋಕದಲ್ಲಿ ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ದಂಗೆಯನ್ನು ಎದ್ದು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದನಲ್ಲವೇ. ಆ ವಿಚಾರವನ್ನು ಅರ್ತುವುದಕ್ಕೋಸ್ಕರ, ಯಾರು ಸರಿ ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಮನುಷ್ಯನನ್ನು ನೋಡುವಂಥವರಾಗಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದನು. ಆದರೆ ಮನುಷ್ಯನು ದೇವರ ಆಜ್ಞೆಗಳನ್ನು ಮುರಿದು ಹಾಕಿದಾಗ, ದೇವರ ಆಜ್ಞೆಗಳನ್ನು ಮೀರಿ ನಡೆದಾಗ, ಪರಲೋಕದಲ್ಲಿರ್ತಕ್ಕಂತಹ ದೇವದೂತರಿಗೆ ಇನ್ನೂ ಸಹ ಆ ಸಂದೇಹ ಹೆಚ್ಚಾಗ್ತಕ್ಕಂಥದ್ದಾಗಿದೆ. ಯಾರು ಸರಿ, ಸೈತಾನ ಹೇಳಿದ್ದು ಒಂದು ವೇಳೆ ಸರಿಯೋ, ದೇವರು ಸರಿಯೋ ಅನ್ನುವಂಥ ವಿಚಾರ ಬರ್ತಕ್ಕಂಥದ್ದಾಗಿದೆ. ಅದನ್ನು ಪರಿಹರಿಸಬೇಕಾದಂತಹ ಕರ್ತವ್ಯ ಮನುಷ್ಯರ ಮೇಲೆ ಇತ್ತು. ಆದರೆ ಮನುಷ್ಯನು ಸೈತಾನನಿಗೆ ಉತ್ತರವನ್ನು ನೀಡುವುದಕ್ಕಿಂತ ಬದಲಾಗಿ ಅವನು ಪಾಪ ಮಾಡಿ ಸೈತಾನನ ಜೊತೆ ಸೇರಿಕೊಳ್ಳುವಂಥವನಾಗಿದ್ದಾನೆ. ಆ ನಿಮಿತ್ತವಾಗಿಯೇ ಅವನು ತನಗೆ ಕೊಟ್ಟಿರತಕ್ಕಂತಹ ಆ ಜವಾಬ್ದಾರಿಯನ್ನು ಮರೆಯತಕ್ಕಂಥವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ, ದೇವರು ಮನುಷ್ಯನನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಮನುಷ್ಯನನ್ನು ಈ ಲೋಕದ ರಾಜನಾಗಿ ಆದಾಮನನ್ನು ನೇಮಿಸಿದನು. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಪ್ರಲಾಪಗಳು 5:16 ವಚನವನ್ನು ಓದುವುದಾದರೆ, ಕಿರೀಟವು ನಮ್ಮ ಮೇಲೆ ಬಿದ್ದು ಹೋಯಿತು, ಅಯ್ಯೋ ನಮ್ಮ ಗತಿಯನ್ನು ಹೇಳು ಹೇಳೋಣ, ನಾವು ಪಾಪ ಮಾಡಿದ್ದೇವೆ ಸರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಕಿರೀಟವು ನಮ್ಮ ತಲೆಯಿಂದ ಬಿದ್ದು ಹೋಯಿತು ಎಂಬುದಾಗಿ, ಅಂದರೆ ಪಾಪ ಮಾಡಿದ ನಿಮಿತ್ತವಾಗಿ ಆದಾಮ ಈ ಲೋಕದ ಅಧಿಪತಿಯಾಗಿರಬೇಕಾಗಿತ್ತು. ಆದರೆ ಆ ಅಧಿಪತಿತನವನ್ನು ಸೈತಾನನು ತನ್ನ ಮೋಸದ ತಂತ್ರಗಾರಿಕೆಯಿಂದ ಕಿತ್ತುಕೊಳ್ಳುವಂಥವನಾಗಿದ್ದಾನೆ. ದೇವರು ಆದಾಮ ಹಾವಳನ್ನು ಸೈತಾನನಿಗೆ ಉತ್ತರವನ್ನು ನೀಡುವ ಹಾಗೆ ಪರಲೋಕದಲ್ಲಿ ಅವನು ದೂರನ್ನು ಒರೆಸಿದ ಆ ಒಂದು ವಿಚಾರಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡಲಿಕ್ಕೆ ಸೃಷ್ಟಿ ಮಾಡಿದನು. ಆದರೆ ಆದಾಮ ಮತ್ತು ಹೇವಳು ಸೈತಾನನಿಗೆ ವಿರುದ್ಧವಾಗಿ ನಿಲ್ಲುವುದಕ್ಕಿಂತ ಬದಲಾಗಿ ಸೈತಾನನ ಜೊತೆ ಒಂದಾಗಿ ಸೇರಿಕೊಳ್ತಕ್ಕಂಥವರಾಗಿದ್ದಾರೆ. ಈಗ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿರ್ತಕ್ಕಂಥವರಾಗಿದ್ದಾರೆ. ಆ ವಿದ್ಯಾರ್ಥಿಗಳೆಲ್ಲರೂ ಸಹ ಉತ್ತೀರ್ಣರಾಗದೆ ಎಲ್ಲ ಫೇಲಾದರೂ, ಅಂದರೆ ಯಾರು ಫೇಲಾದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುವರೆ, ಯಾರು ಎಂಬುದಾಗಿ ನಾವು ನೋಡುವುದರೆ, ಶಿಕ್ಷಕರೇ ಆ ಒಂದು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈಗಾಗ ಉತ್ತರ ಕೊಡಬೇಕಾದಂತಹ ಒಂದು ಕಾರ್ಯದಲ್ಲಿ ಯಾರಿದ್ದಾರೆ ಎಂದರೆ, ಉತ್ತರ ಕೊಡಬೇಕಾದಂಥ ಕಾರ್ಯದಲ್ಲಿ ಶಿಕ್ಷಕ ಇರತಕ್ಕಂಥವನಾಗಿದ್ದಾನೆ. ಅಂದರೆ ದೇವರು ಯೇಸು ಸ್ವಾಮಿಯೇ ಈಗ ಆ ಪರಲೋಕದ ವೈಭವವನ್ನು ತೊರೆದು ಈ ಲೋಕಕ್ಕೆ ಮನುಷ್ಯನಾಗಿ ಬರ್ತಕ್ಕಂಥವನಾಗಿದ್ದಾನೆ. ಅದನ್ನೇ ನಾವು ಯೋಹಾನನು ಬರೆದ ಸುವಾರ್ತೆ 1:14 ತನಕ ನಾವು ಓದುವುದಾದರೆ, ಆ ವಾಕ್ಯವು ಹಾದಿಯಲ್ಲಿ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ಈ ಲೋಕಕ್ಕೆ ನರವೇವತಾರವೆತ್ತಿ ಬಂದಿತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ಆ ಪರಲೋಕದ ವೈಭವವನ್ನು ತೊರೆದು ಈ ಲೋಕಕ್ಕೆ ಸೈತಾನನಿಗೆ ಉತ್ತರವನ್ನು ನೀಡುವುದಕ್ಕೋಸ್ಕರ ಈ ಲೋಕಕ್ಕೆ ಬರ್ತಕ್ಕಂಥವರಾಗಿದ್ದಾರೆ. ಏನು ಅವನು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದು ಸೈತಾನನಿಗೆ ಸರಿಯಾದಂಥ ಉತ್ತರವನ್ನು ಕೊಡುವಂಥವರಾಗಿದ್ದಾರೆ. ಯಾಕೆಂದರೆ ಪರಲೋಕದಲ್ಲಿ ಸೈತಾನ ಅವನು ದೂರುಗಾರನು, ಸುಳ್ಳನ್ನು ಹೇಳಿ ಮೋಸ ಮಾಡಿದಂಥವನು. ಅವನಿಗೆ ಉತ್ತರವನ್ನು, ಪರಿಪೂರ್ಣವಾದಂಥ ಉತ್ತರವನ್ನು ದೇವರು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಕೊಡುವಂಥವರಾಗಿದ್ದಾರೆ. ಹಾಗಾದರೆ ಅಂದು ಮನುಷ್ಯರನ್ನು ನೋಡಿದಂತಹ ದೇವದೂತರು ಇವತ್ತು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ಅವನನ್ನು ಸಹ ನೋಡಿದರೋ? ಹೌದು, ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ತಿಮೋತಿಗೆ ಬರೆದ 1 ಮೂರನೇ ಅಧ್ಯಾಯ 16 ವಚನದಲ್ಲಿ ಓದಬೇಕಾದರೆ ಅದರ ಮಧ್ಯ ಭಾಗ ಹೀಗೆ ಹೇಳ್ತಕ್ಕಂಥದ್ದಾಗಿದೆ, ಆತನು ಶರೀರದಾಗಿ ದಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿದಾಗ ದೇವದೂತರು ಸಹ ಯೇಸು ಸ್ವಾಮಿಯನ್ನು ನೋಡಿದ್ದಾರೆ, ಆತನ ಜೀವಿತವನ್ನು ನೋಡಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಯೇಸು ಸ್ವಾಮಿಯ ಪರಿಪೂರ್ಣವಾದಂತಹ ಪರಿಶುದ್ಧವಾದಂತಹ ಜೀವನವನ್ನು ನೋಡಿದಂತಹ ದೇವದೂತರಿಗೆ ಎಲ್ಲವೂ ಸಹ ಅರ್ಥ ಆಯಿತು. ಆದರೆ ಆದಾಮ ಹವ್ವಳನ್ನು ಮನುಷ್ಯರನ್ನು ನೋಡಿದಾಗ, ಅವರು ಪಾಪಕ್ಕೆ ಬೀಳುವುದನ್ನು ನೋಡಿದಾಗ ಅವರಿಗೆ ಸಂದೇಹ ಹೆಚ್ಚಾಯಿತು. ಆದರೆ ಯೇಸು ಸ್ವಾಮಿಯ ಜೀವಿತವನ್ನು ನೋಡಿದಾಗ ಅದು ಎಲ್ಲವೂ ಸಹ ಅವರಿಗೆ ಪರಿಹಾರ ಆಯಿತು. ಯಾಕೆಂದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ 33 ವರ್ಷಗಳ ಕಾಲ ಒಂದು ಉತ್ತಮವಾದಂತಹ ಪರಿಶುದ್ಧವಾದಂಥ ಜೀವಿತವನ್ನು ಜೀವಿಸಿ ಪಾಪ ಮಾಡದೆ ಆಜ್ಞೆಗಳಿಗೆ ಸರಿಯಾಗಿ ಜೀವಿಸಿದನು. ಅದಕ್ಕೋಸ್ಕರವೇ ಮತ್ತಾಯನು ಬರೆದ ಸುವಾರ್ತೆ 5:17 ವಚನ ತಿಳಿಸ್ತಕ್ಕಂಥದ್ದಾಗಿದೆ, ನಾನು ಆಜ್ಞೆಗಳನ್ನು ಮುರಿದು ಹಾಕುವುದಕ್ಕೋಸ್ಕರ ಬರಲಿಲ್ಲ, ಅದನ್ನು ನೆರವೇರಿಸುವುದಕ್ಕೋಸ್ಕರ ಬಂದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥವರಾಗಿದ್ದಾರೆ. ಆತನು ದೇವರ ಆಜ್ಞೆಗಳಿಗೆ ಪರಿಪೂರ್ಣವಾಗಿ ನೆರವೇರಿಸಿ ಅಂದು ಕಲ್ವಾರಿ ಶಿಲುಬೆಯಲ್ಲಿ ತೀರಿತು ಎಂಬುದಾಗಿ ಹೇಳಿದನು. ಅಂದರೆ ಪ್ರಿಯ ಕೇಳುಗರೆ, ಅಂದು ಸೈತಾನ ಪರಲೋಕದಲ್ಲಿ ಹೇಳಿದಂತಹ ಸುಳ್ಳಿಗೆ ಸರಿಯಾದಂಥ ಉತ್ತರವನ್ನು ಕೊಟ್ಟನು. ಆತನು ದೂರಿದಂತಹ ದೂರಿಗೆ ಸರಿಯಾದಂಥ ಉತ್ತರವನ್ನು ಕೊಡುವುದರ ಮೂಲಕವಾಗಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ತೀರಿತು ಎಂಬುದಾಗಿ ಹೇಳಿದನು. ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ಈ ಲೋಕದಲ್ಲಿ ಎಲ್ಲ ಆಜ್ಞೆಗಳಿಗೂ ಪರಿಪೂರ್ಣವಾಗಿ ಪಾಪವಿಲ್ಲದೆ ಪರಿಶುದ್ಧವಾಗಿ ಜೀವಿಸಿದ ರೀತಿಯಲ್ಲಿ ನಾವು ಸಹ ಜೀವಿಸಲು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟನು. ಆಜ್ಞೆಗಳ ತಾತ್ಪರ್ಯ ಏನೆಂದರೆ, ಪ್ರೀತಿ ಪ್ರಿಯರೇ, ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸುವಾಗ ಆತನ ತಲೆಯಿಂದ ಕಾಲಿನವರೆಗೂ ಸಹ ಆತನು ವ್ಯಕ್ತಪಡಿಸಿದ ಪ್ರತಿಯೊಂದು ವಿಚಾರವೂ ಏನೆಂದರೆ ಪ್ರೀತಿ ಪ್ರೀತಿ ಪ್ರೀತಿ, ಬೇರೆ ಏನೂ ಅಲ್ಲ ಪ್ರಿಯ ಕೇಳುಗರೆ. ಹಾಗಾಗಿ ಆತನ ಈ ಲೋಕಕ್ಕೆ ಬಂದು ಆ ಪ್ರೀತಿಯನ್ನು ತೋರಿಸುವುದರ ಮುಖಾಂತರವಾಗಿ ಸೈತಾನನಿಗೆ ಉತ್ತರವನ್ನು ಕೊಡುವುದರ ಮೂಲಕವಾಗಿ ಆತನಿಗೆ ಒಂದು ಸರಿಯಾದ ಒಡೆತವನ್ನು ನೀಡುವುದರ ಮೂಲಕವಾಗಿ ತೀರಿತು ಎಂಬುದಾಗಿ ಆ ಕಲ್ವಾರಿ ಶಿಲುಬೆಯಲ್ಲಿ ಉತ್ತರವನ್ನು ಕೊಟ್ಟನು. ಪ್ರಿಯ ಕೇಳುಗರೆ, ಆದರೆ ಈಗ ಸೈತಾನನನ್ನು ನಾಶ ಮಾಡುವಂತಹ ಒಂದು ವಿಚಾರ, ಯಾಕೆಂದರೆ ಆತನು ಹೇಳಿದಂತಹ ದೂರು ಅದು ತಪ್ಪು ಎಂಬುದಾಗಿ ಅಲ್ಲಿ ದೇವದೂತರು ಹರಿತುಕೊಂಡಿದ್ದಾರೆ. ಯೇಸು ಸ್ವಾಮಿಯ ಜೀವಿತ ತೋರ್ಪಡಿಸ್ತಕ್ಕಂಥದ್ದಾಗಿದೆ. ಆದರೆ ಸೈತಾನನಿಗೆ ಈಗ ಶಿಕ್ಷೆಯನ್ನು ಕೊಡಬೇಕು. ದೇವರ ವಾಕ್ಯದಲ್ಲೂ ಸಹ ನಾವು ನೋಡುವಂಥವರಾಗಿದ್ದೇವೆ. ಧರ್ಮೋಪದೇಶ ಕಾಂಡ 17:6 ವಚನದಲ್ಲಿ ನಾವು ನೋಡುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಒಬ್ಬ ಪಾಪಿಗೆ ಒಬ್ಬ ತಪ್ಪಿಗಸ್ತನಿಗೆ ಶಿಕ್ಷೆಯನ್ನು ಕೊಡಲು ಎಷ್ಟು ಸಾಕ್ಷಿಗಳ ಅವಶ್ಯಕತೆ ಅಂದರೆ 2 ಅಥವಾ 3 ಸಾಕ್ಷಿಗಳು ಅವಶ್ಯಕತೆ. ಅದರಲ್ಲಿ ಮೊದಲನೇ ಸಾಕ್ಷಿ ಪರಲೋಕದಲ್ಲಿರತಕ್ಕಂತಹ ನೀತಿಯುಳ್ಳ ದೇವದೂತರು, ಎರಡನೇದಾಗಿ ಕ್ರಿಸ್ತನ ಜೀವಿತ, ಮೂರನೇ ಸಾಕ್ಷಿ ಅವನ ಬಲವಾಗಿ ಒಡೆದು ನಾಶ ಮಾಡಲಿಕ್ಕೆ ಆ ಸಾಕ್ಷಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಾನು ಮತ್ತು ನೀವು. ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಆ 7 ಉಪದ್ರವದ ಸಮಯದಲ್ಲಿ ಮಧ್ಯಸ್ಥಿಕೆ ಇಲ್ಲದೆ ಪಾಪ ಮಾಡದೆ ದೇವರ ಆಜ್ಞೆಗಳಿಗೆ ಪರಿಪೂರ್ಣರಾಗಿ ನಡೆದುಕೊಳ್ತಕ್ಕಂತಹ ಒಂದು ಗುಂಪು ಈ ಲೋಕದಲ್ಲಿ ಜೀವಿಸ್ತಕ್ಕಂಥದ್ದಾಗಿದೆ. ಆ ಗುಂಪು ಕ್ರಿಸ್ತನಿಗೋಸ್ಕರ ಎಲ್ಲ ಉಪದ್ರವವನ್ನು ತಾಳಿಕೊಂಡು ಆತನಿಗೋಸ್ಕರ ಬರ್ತಕ್ಕಂಥ ಕಷ್ಟಗಳನ್ನು ಹಿಂಸೆಗಳನ್ನು ಎಲ್ಲವನ್ನು ತಾಳಿಕೊಂಡು ದೇವರ ಆಜ್ಞೆಗಳನ್ನು ಪರಿಪೂರ್ಣವಾಗಿ ಕೈಗೊಂಡು ದೇವರ ಗುಣಗಳನ್ನು ಈ ಲೋಕದಲ್ಲಿ ಎಲ್ಲರಿಗೂ ತಿಳಿಯಪಡಿಸುವುದರ ಮೂಲಕವಾಗಿ ಜೀವಿಸುವಂತಹ ಆ ಗುಂಪಾಗಿದೆ. ಪ್ರಿಯ ಕೇಳುಗರೆ, ಆ ಗುಂಪು ಆ ಒಂದು 7 ಉಪದ್ರವದ ಕಾಲದಲ್ಲಿ ನಿಂತುಕೊಂಡು ಕ್ರಿಸ್ತನಿಗೋಸ್ಕರ ಸಾಕ್ಷಿಯನ್ನು ಕೊಡ್ತಕ್ಕಂಥದ್ದಾಗಿದೆ. ಸಂಪೂರ್ಣವಾಗಿ ಸಾಕ್ಷಿ ಕೊಡ್ತಕ್ಕಂತಹ ಆ ಒಂದು ಗುಂಪಿನ ಜನರನ್ನು ಪರಲೋಕದ ದೇವದೂತರು ಈ ಲೋಕದ ಜನಗಳು ನೋಡುವಂಥ ಸಂದರ್ಭದಲ್ಲಿ ಅವರಿಗೆ ಎಲ್ಲವೂ ಸಹ ಅರ್ಥವಾಗ್ತಕ್ಕಂಥದ್ದಾಗಿದೆ. ಈ ಒಂದು ಮಹಾ ಹೋರಾಟದಲ್ಲಿ ನಿಜವಾದಂತಹ ಸುಳ್ಳುಗಾರ ಯಾರು, ನಿಜವಾದಂತಹ ಕೊಲೆಗಾರ ಯಾರು? ಸೈತಾನನು. ಅವನನ್ನು ನಾಶಪಡಿಸಬೇಕು. ಸೈತಾನನೇ ಮೋಸಗಾರ. ಅವನು ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ದಂಗೆಯನ್ನು ಉಂಟು ಮಾಡಿ ಈ ಒಂದು ಮಹಾ ಹೋರಾಟಕ್ಕೆ ಅವನೇ ಕಾರಣ. ಅವನನ್ನು ಸಾಯಿಸಬೇಕು ಎಂಬುವಂಥ ವಿಚಾರವನ್ನು ಸರಿಯಾಗಿ ಈ ಒಂದು ನೀತಿಯುಳ್ಳ ಜನರನ್ನು ನೋಡಿದಂಥ ದೇವದೂತರು ಮುಗಿಯಿತು, ಆಯಿತು, ಸಾಕು ಎಂಬುದಾಗಿ ಅವರು ಹೇಳುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಅಂದು ಸೈತಾನ ದೂರನ್ನು ದೇವರಿಗೆ ವಿರುದ್ಧವಾಗಿ ಒರೆಸಿದನು. ಆ ದೂರಿಗೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೋಸ್ಕರ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದನು. ಆದರೆ ಮನುಷ್ಯ ಅದರಲ್ಲಿ ವಿಫಲರಾದನು. ಆದರೆ ಕ್ರಿಸ್ತನು ಈ ಲೋಕಕ್ಕೆ ಬಂದು ಸರಿಯಾಗಿ ಉತ್ತರವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಇವತ್ತು ಕ್ರಿಸ್ತನನ್ನು ನಾವು ಹಿಂಬಾಲಿಸುವುದಾದರೆ ಕೊನೆಯ ಕಾಲದ ಸಾಕ್ಷಿಗಳು ನಾವಾಗಿದ್ದೇವೆ. ಕ್ರಿಸ್ತನನ್ನು ಹಿಂಬಾಲಿಸೋಣ. ಕ್ರಿಸ್ತನನ್ನು ಹಿಂಬಾಲಿಸುವಾಗ, ಆತನ ಗುಣಗಳನ್ನು ನಾವು ಪ್ರತಿಬಿಂಬಿಸುವಾಗ ನಾವು ಆ ಒಂದು ಗುಂಪಿನಲ್ಲಿ ಇರತಕ್ಕಂಥವರಾಗಿದ್ದೇವೆ. ಆ ಗುಂಪಿನಲ್ಲಿ ನೀವು ಇರಬೇಕೆಂಬುದಾಗಿ ನೀವು ಬಯಸ್ತೀರಾ? ಕ್ರಿಸ್ತನ ಸಾಕ್ಷಿಗಳಾಗಿರಬೇಕೆಂಬುದಾಗಿ ನೀವು ಬಯಸುತ್ತೀರಾ? ಬಯಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸ್ವಾಮಿ, ಈ ಒಂದು ಮಹಾ ಹೋರಾಟ ಪರಲೋಕದಲ್ಲಿ ಆರಂಭವಾಯಿತು. ಸೈತಾನನು ಸುಳ್ಳುಗಾರನು, ನಿನ್ನ ಸರ್ಕಾರಕ್ಕೆ ವಿರುದ್ಧವಾಗಿ ಸುಳ್ಳನ್ನು ಹೇಳಿ ಅನೇಕರನ್ನು ಅಭ್ಯೋಸ ಮಾಡಿದನು ಸ್ವಾಮಿ. 6,000 ವರ್ಷಗಳ ಕಾಲ ಆತನು ಅನೇಕರನ್ನು ಮೋಸ ಮಾಡಿದನು. ಆದರೆ ಈ ಲೋಕದ ಹಂತದಲ್ಲಿ ಒಂದು ಚಿಕ್ಕ ಗುಂಪು ನಿನಗೋಸ್ಕರ ಸಾಕ್ಷಿಯಾಗಿ ನಿಲ್ತಕ್ಕಂಥದ್ದಾಗಿದೆ. ನಿನ್ನ ಗುಣಗಳನ್ನು ಪ್ರತಿಬಿಂಬಿಸಿ ಜೀವಿಸ್ತಕ್ಕಂತಹ ಒಂದು ಗುಂಪಾಗಿರ್ತಕ್ಕಂಥದ್ದಾಗಿದೆ ಸ್ವಾಮಿ. ಆ ಗುಂಪಿನಲ್ಲಿ ನಾವು ಇರಬೇಕೆಂಬುದಾಗಿ ನಿನ್ನಲ್ಲಿ ಕೇಳ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ನಿನ್ನ ಬಳಿಗೆ ಬಂದು ನಾವು ಅಡ್ಡ ಬಿದ್ದು ಬೇಡ್ತಕ್ಕಂಥವರಾಗಿದ್ದೇವೆ. ನಮ್ಮನ್ನು ಬದಲಾಯಿಸಿ ಸೈತಾನನಿಗೆ ಸರಿಯಾದಂಥ ಉತ್ತರವನ್ನು ಕೊಟ್ಟು ಸ್ವಾಮಿ ನಿನಗೆ ಸಾಕ್ಷಿಗಳಾಗಿ ನಿಲ್ಲುವಾಗೆ, ನಮ್ಮನ್ನು ಉಪಯೋಗಿಸು ಎಂಬುದಾಗಿ ನಿನ್ನಲ್ಲಿ ಕೇಳುವಾಗ, ನಮ್ಮನ್ನು ಬದಲಾಯಿಸಿ ಆಶೀರ್ವದಿಸಿ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ತ್ಯಜಿಸಿ ತಾಳ್ಮೆಯಿಂದರಿತು ನೀಯಾತನ ನಂಬು ಬಾಳಲಿಯೊಮ್ಮೆಲೋಕವ ತ್ಯಜಿಸಿ ತಾಳ್ಮೆಯಿಂದರಿತು ನೀಸುವ ಸ್ವೀಕರಿಸಿ